ಶಿವನಮಃ. ಪುರಂದರದಾಸರ ಆರಾಧನಾ ಸಂದರ್ಭವಾಗಿ ಅವರ ಒಂದು ವಿಶೇಷ ಸ್ಮರಣೆಯನ್ನು ಕೂಡ ಮಾಡಿಬಿಟ್ಟು ನಾವು ವಿಷ್ಣು ಸಹಸ್ರನಾಮ ಅರ್ಥ ಚಿಂತನೆಯನ್ನು ಮಾಡ್ತಾ ಬಂದಿದ್ದೀವಿ. ಋಷಿ ದೇವತೆ ಛಂದಸ್ಸು ಹೇಳಿಬಿಟ್ಟು ಶುರು ಮಾಡೋಣ. ಅಸ್ಯಸ್ಯ ವಿಷ್ಣು ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿ ಅನುಷ್ಟುಪ್ ಛಂದಃ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಶ್ರೀಲಕ್ಷ್ಮೀನಾರಾಯಣ ಪ್ರಸಾದ ಸಿದ್ಧತೇ ಜಪೇ ವಿನಿಯೋಗ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ವಿಶ್ವಾಯ ನಮಃ. ಓಂ ವಿಶ್ವಂ ವಿಷ್ಣುರ್ ವಷಟ್ಕಾರೋ ಭೂತಭವ್ಯ ಭವತ್ ಪ್ರಭು ಭೂತಕೃತ್ ಭೂತಭೃದ್ಭಾವ ಭೂತಾತ್ಮ ಭೂತಭಾವನ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಪುರುಷ ಸಾಕ್ಷಿ ಕ್ಷೇತ್ರಜ್ಞೋಶ್ರಯೇವ ಚ ಯೋಗೋ ಯೋಗ ವಿಧಾಂ ನೇತಾ ಪ್ರಧಾನ ಪುರುಷೇಶ್ವರ ನಾರಸಿಂಹೋಪು ಶ್ರೀಮಾನ್ ಕೇಶವ ಪುರುಷೋತ್ತಮ ಸರ್ವಶರ್ವಶಿವಸ್ಥಾನುರ್ಭೂತಾದಿರ್ನಿಧಿರವ್ಯ ಸಂಭವೋ ಭಾವನೋ ಭರ್ತಾ ಪ್ರಭೋ ಪ್ರಭುರೀಶ್ವರ ಸ್ವಯಂಭೂ ಶಂಭುರಾದಿತ್ಯೋ ಪುಷ್ಕರಾಕ್ಷೋ ಮಹಾಸ್ವನಃ ಆದಿತ್ಯೋ ದ್ಯುತಿರಾದಿತ್ಯ ಸಹಿಷ್ಣು ಗತಿಸತ್ತಮ ಸುಧನ್ವ ಅಖಂಡ ನಾವು ಸ್ಥಗಿರೋದ್ರು ಅಲ್ಲಿವರೆಗೂ ನೋಡಿದ್ವಲ್ಲ. ಸೊ ಯಾ ಪದ್ಮನಾಭೋಮರ್ಪಕೋ ವಿಶ್ವಕರ್ಮ ಮನಸ್ತಷ್ಟ ಸ್ಥವಿಷ್ಟ ಸ್ಥವಿರೋ ಧ್ರುವ ಅಷ್ಟುವರೆಗೂ ನೋಡಿದ್ದೀವಿ. ಅದಾದ ಮೇಲೆ ಅಗ್ರಾಹ್ಯ ಶಾಶ್ವತ ಕೃಷ್ಣ ರೋಹಿತಾಕ್ಷ ಪದ್ದನಃ, ಅಲ್ಲಿ ಅಗ್ರಾಹ್ಯ ಅನ್ನುವ ಶಬ್ದ. ಸೊ ಆರು ಶ್ಲೋಕಗಳು ಮುಗಿದು ಏಳನೇ ಶ್ಲೋಕ ಇದು ಅಗ್ರಾಹ್ಯ ಶಾಶ್ವತದಲ್ಲಿ ಮೊದಲನೇ ಶಬ್ದ, ಇದು 55ನೇ ಶಬ್ದ. ಅದರ ಅರ್ಥವನ್ನು ಸ್ವಲ್ಪ ಮಟ್ಟಿಗೆ ನೋಡಿ ಬಂದಿದ್ದೀವಿ. ಸೊ ಇಲ್ಲಿ ಅಗ್ರಾಹ್ಯ ಶಬ್ದ ಒಂದು ವಿಶಿಷ್ಟವಾದ ಶಬ್ದ. ಯಾಕಂತ ಹೇಳಿದ್ರೆ ಈ ಶಬ್ದದಲ್ಲಿ ನಾವು ಅನೇಕ ಭಗವಂತನ ಕಥೆಗಳನ್ನು ಕೂಡ ಚಿಂತನೆ ಮಾಡಬಹುದು. ಸೊ ಅದು ಭಗವಂತ ಗ್ರಹಣ ಮಾಡಲಿಕ್ಕೆ ಅಂತ ಹೇಳಿದ್ರೆ, ಗ್ರಹಣ ಅಂತ ಹೇಳಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಎಂಬ ಒಂದು ಅರ್ಥ ಇದೆ. ಗ್ರಹಣ ಅಂದ್ರೆ ಹಿಡ್ಕೊಳ್ಳುವುದು ಅಂತ ಅರ್ಥ ಇದೆ. ಸೊ ಅವನು ಯಾವುದಕ್ಕೂ ಸಿಲುಕೋದಿಲ್ಲ, ಅಂಡರ್ಸ್ಟ್ಯಾಂಡಿಗೆ ಸಿಗೋವನಲ್ಲ, ಆದರೆ ಅವರವರ ಯೋಗ್ಯತೆಗೆ ತಕ್ಕಷ್ಟು ಅಂಡರ್ಸ್ಟ್ಯಾಂಡಿಗೆ ಸಿಗುತ್ತಾನೆ. ಹಾಗೆ ಅವನು ಹಿಡಿಲಕ್ಕೆ ಸಿಗೋದಿಲ್ಲ, ಆದರೆ ಭಕ್ತಿಯಿಂದ ನಾವು ಪ್ರಪನ್ನರಾದಾಗ ಹಿಡಿಲಕ್ಕೆ ಬರ್ತಾನೆ. ಉದಾಹರಣೆಗೆ ದಾಮೋದರ ಅಂತ ಹೇಳುವಾಗ ಯಶೋದೆ ಕೃಷ್ಣನ ಕಟ್ಟಿ ಹಾಕಬೇಕು, ಮಗುವಾಗಿದ್ರು ಕೂಡ ಕಟ್ಟಿ ಹಾಕಬೇಕು ಅಂತ ಪ್ರಯತ್ನ ಮಾಡಿದಾಗ ಎಷ್ಟು ಹಗ್ಗ ತಗೊಂಡು ಬಂದರೂ ಕಟ್ಟಲಕ್ಕಾಗಲಿಲ್ಲ. ಅಯ್ಯೋ ನನ್ನಿಂದ ಏನಾಗೋದಿಲ್ಲ ಅಂತ ಯಾವಾಗಾದ್ರೆ ತಿಳ್ಕೊಂಡ್ಲೋ ಆವಾಗ ಭಗವಂತ ಕೈಗೆ ಸಿಕ್ತು. ಅಂದ್ರೆ ಕೇವಲ ಭಕ್ತಿ ಲತೆಗೆ ಮಾತ್ರ ಸಿಗ್ತಾನೆ ಹೊರತು ಭಕ್ತಿ ಲತೆಯಿಂದ, ಒಂದು ಲತೆ ಅಂದ್ರೆ ಕ್ರೀಪರ್, ಅದರಿಂದಲೂ ಕಟ್ಟಬಹುದು ಭಗವಂತನ. ಆದರೆ ಬೇರೆ ವಿಧವಾಗಿ ಮನನ ಮಾಡ್ತೀವಂದ್ರೆ ಸಿಗುವವನಲ್ಲ ಅಂತ ಹೇಳಿ. ಸೊ ಅದನ್ನು ನಾವು ಅಗ್ರಾಹ್ಯ ಅಂತ ಹೇಳಿದಾಗ ಅವನು ಅಶ್ಚಾಸೌ ಗ್ರಾಹ್ಯಶ್ಚ ಅಂತ ಹೇಳಿ ನಾವು ಈ ಅರ್ಥ ಮೊದಲನ್ನು ಲಾಸ್ಟ್ ಟೈಮ್ ನೋಡಿದ್ದು. ಅವನು ಪೂರ್ಣನಾಗಿದ್ದಾನೆ ಆದ್ದರಿಂದ ಅಷ್ಟೇ ಅಲ್ಲದೆ ಸಮಗ್ರವಾಗಿ ತಿಳ್ಕೊಳ್ಳಕ್ಕೆ ಯೋಗ್ಯನೂ ಆಗಿದ್ದಾನೆ ಆದ್ದರಿಂದ ಅಗ್ರಾಹ್ಯ ಅನ್ನುವುದು. ಅದೇ ಅರ್ಥದಲ್ಲಿ ಅಂದ್ರೆ ಭಗವಂತನ ಯಥಾರ್ಥ ಜ್ಞಾನ ನಮಗೆ ಬರಬೇಕಂದ್ರೆ ಭಗವಂತನ ಬಗ್ಗೆ ನಾವು ತಿಳಿಯಬೇಕಂತ ಹೇಳಿದರೆ ಅವನು ಪೂರ್ಣ, ಅವನನ್ನು ತಿಳ್ಲಕ್ ಆಗೋದಿಲ್ಲ ಅಂತ ಯಾರು ತಿಳ್ಕೊಳ್ತಾರೋ ಅವ್ರು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಂತೆ. ಏ ನಾನು ದೇವ್ರ ಬಗ್ಗೆ ಪೂರ್ತಿ ತಿಳ್ಕೊಂಡಿದ್ದೀನಿ ಅಂತ ಯಾರು ಅನ್ಕೊಳ್ತಾರೋ ಅವ್ರು ಏನು ತಿಳ್ಕೊಂಡಿಲ್ಲ ಅಂತ ಅರ್ಥ. ಅದೇ ಉಪನಿಷತ್ತು ಹಾಗೆ ಹೇಳುತ್ತೆ. ಆದ್ದರಿಂದ ಪರಮಾತ್ಮ ಗ್ರಹೀತುಂ ಜ್ಞಾತುಂ ಯೋಗ್ಯ ಅಂತ, ಅವನು ಹಿಡಿಲಕ್ ಆಗೋದಿಲ್ಲ, ಅಗ್ರಾಹ್ಯ ನಿಜ, ಆದರೆ ಗ್ರಾಹ್ಯನೂ ಹೌದು. ಹೇಗೆ ಅಂತ ಹೇಳಿದ್ರೆ ಗ್ರಾಹ್ಯ ಅನ್ನೋದಕ್ಕೆ ಒನ್ ಹೂ ಇಸ್ ಕೇಪಬಲ್ ಆಫ್ ಅಂಡರ್ಸ್ಟ್ಯಾಂಡ್ ಆರ್ ಕಾಂಪ್ರಹೆನ್ಸಿಬಲ್ ಅನ್ನೋದು ಒಂದರ್ಥ ಇದ್ದರೆ, ಒನ್ ಹೂ ಇಸ್ ಫಿಟ್ ಟು ಬಿ ಕಾಂಪ್ರಹೆಂಡೆಡ್ ಅನ್ನೋದು ಇನ್ನೊಂದರ್ಥ. ಅಂದರೆ ತಿಳಿಯಲಿಕ್ಕೆ ಯೋಗ್ಯನಾದವನು, ತಿಳಿಯಲು ಶಕ್ಯವಿಲ್ಲ ಆದರೆ ಯಾರ ಬಗ್ಗೆ ನಾವು ಮುಖ್ಯವಾಗಿ ತಿಳಿಬೇಕಂದ್ರೆ ಅವನ ಬಗ್ಗೆ ಮುಖ್ಯವಾಗಿ ತಿಳಿಬೇಕು. ಆದ್ದರಿಂದ ಒನ್ ಹೂ ಇಸ್ ಫಿಟ್ ಟು ಬಿ ನೋನ್, ಒನ್ ಹು ಕೆನ್ನಾಟ್ ಬಿ ನೋನ್ ಅಟ್ ದ ಸೇಮ್ ಟೈಮ್ ಒನ್ ಹು ಈಸ್ ಫಿಟ್ ಟು ಬಿ ನೋನ್ ಮೋಸ್ಟ್ ಅಪ್ರೋಪ್ರಿಯೇಟ್ ಟು ಬಿ ನೋನ್ ಅನ್ನುವ ಅರ್ಥದಲ್ಲಿ ಗ್ರಾಹ್ಯ. ಆದ್ದರಿಂದ ಆ ವಿಧವಾಗಿ ಭಗವಂತ ಅಗ್ರಾಹ್ಯನಾಗಿದ್ದಾನೆ ಅಂತ ಹೇಳಿ. ಅಷ್ಟೇ ಅಲ್ಲದೆ ಇನ್ನೊಂದು, ಭಗವಂತನ ಅನುಗ್ರಹ ಇದ್ದ ಯಾಕೆ ಉಂಟು ಇಲ್ಲಕ್ಕೆ ಮೊದಲು ವೈ ಹಿ ಈಸ್ ಫಿಟ್ ಟು ಬಿ ನೋನ್ ಅಂತ ಹೇಳಿದರೆ, ಅದಕ್ಕೆ ಒಂದು ಕವಿ ಹೇಳ್ತಾನೆ, ಸಂಸಾರೇ ಕಿಂಸಾರಂ ಕಂಸಾರೇಹೇ ಚರಣಕಮಲ ಪರಿಭಜನಂ ಅಂತೇಳಿ. ಸಂಸಾರದಲ್ಲಿ ಏನಪ್ಪ ಸಾರ, ಸಂಸಾರ ಏನು ನಿಜವಾಗಿ ನಮಗೆ, ವಿ ಎಂಜಾಯ್ ದ ವರ್ಲ್ಡ್ ಲೈಫ್ ಎವ್ರಿಥಿಂಗ್ ಇದೆ, ಆದರೆ ಎವ್ರಿಥಿಂಗ್ ಪಾಸಸ್ ಅವೇ, ನಥಿಂಗ್ ಸ್ಟೇಸ್ ಬ್ಯಾಕ್. ಆದ್ದರಿಂದ ನಿಜವಾಗಿ ಇದು ಅಸಾರ, ಸಂಸಾರ ನಿಸ್ಸಾರ. ಅಂದರೆ ಸಾರ ಅನ್ನುವುದು ಎಸೆನ್ಸ್ ದಟ್ ಸ್ಟೇಸ್ ಫಾರ್ ಎವರ್ ಇಸ್ ದ ಟ್ರೂ ಎಸೆನ್ಸ್. ದಟ್ ವಿಚ್ ಇಸ್ ಫ್ಲೀಟಿಂಗ್, ವಿಚ್ ಗೋಸ್ ಅವೇ, ಇಸ್ ನಾಟ್ ಟ್ರೂ ಎಸೆನ್ಸ್. ಎಲ್ಲವೂ ಹೊರಟೋಗುತ್ತೆ. ಆದ್ದರಿಂದ ಸಂಸಾರದಲ್ಲಿ ಅಸಾರ, ಅಂತಹ ಅಸಾರವಾದ ಸಂಸಾರದಲ್ಲಿ ನಮಗೆ ಎಲ್ಲದಕ್ಕಿಂತ ಸಾರತರನಾದವನು ಹರಿಯೇ. ಅದಕ್ಕೆ ಕೃಷ್ಣಾಮೃತ ಮಹಾಯಣದಲ್ಲಿ ಆಚಾರ್ಯ ಹೇಳ್ತಾರೆ, ಅಸಾರೇ ಖಲು ಸಂಸಾರೇ ಸಾರಾತ್ ಸಾರತರೋ ಹರಿಹಿ ಅಂತೇಳಿ. ಈ ಸಂಸಾರದಲ್ಲಿ ಬಹಳ ಸಾರತರನು ಅಂದರೆ ಮೋಸ್ಟ್ ಎಸೆನ್ಷಿಯಲ್ ಎಸೆನ್ಸ್ ಫಿಲ್ಡ್ ಎಂಟಿಟಿ ಪರಮಾತ್ಮ ಅಂಥೇಳಿ. ಅದೇ ವಿಧವಾಗಿ ಭಗವಂತ ಅವನು ಅಥರ್ವೋಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ ಏನಂತ ಹೇಳಿದರೆ, ತಮೇವ ಏಕಂ ಜಾನತ ಆತ್ಮಾನಂ ಅನ್ಯಾವಾಚೋ ಮುಂಚತ ಅಮೃತಸ್ಯ ಏಷ ಹೇ ಸೇತು ಅಂಥೇಳಿ. ಅಮೃತ ಅಂದರೆ ಮೋಕ್ಷ, ಮೋಕ್ಷಕ್ಕೆ ಒಂದು ಸೇತು ಬ್ರಿಡ್ಜ್ ಯಾವುದು ಅಂತ ಹೇಳಿದರೆ ಭಗವಂತ ಅಂಥೇಳಿ. ಆದ್ದರಿಂದ ಅವನ ಒಬ್ಬನನ್ನು ತಿಳ್ಕೊಂಡರೆ ಈ ಮಿಕ್ಕದ ಅದೇ ಬರುವಾಗ ಹೇಳಿದೆ, ಅವನೊಬ್ಬನ್ನು ತಿಳ್ಕೊಂಡ್ರೆ ಎಲ್ಲವೂ ತಿಳ್ಕೊಂಡಂತೆ ಆಗತ್ತೆ ಅನ್ನೋದು ಕೂಡ ಉಪನಿಷತ್ತಿನಲ್ಲೇ ಬರುವಂಥದ್ದು, ಸಾಂದೋಗ್ಯದಲ್ಲೇ ಮಾತು ಬರುತ್ತೆ. ಆದ್ದರಿಂದ ತಮೇವ ಏಕಂ ಜಾನತ ಆತ್ಮಾನ ಅನ್ಯಾವಾಚ ಅಂತೆ, ಅವನನ್ನು ತಿಳ್ಕೊಂಡ್ರೆ ಎಲ್ಲವೂ ಕೂಡ ನಮಗೆ ಸ್ವಲ್ಪ ಸ್ವಲ್ಪಕ್ಕೆ ತಿಳಿಯತ್ತೆ ಅಂತೇಳಿ ಹೇಳುವಂಥದ್ದು. ಅದೇ ವಿಧವಾಗಿ ಅವನನ್ನು ತಿಳಿಯಬೇಕಂದರೆ ಅವನ ಅನುಗ್ರಹವೇ ಬೇಕು ಅಂತೇಳಿ. ಅಂದರೆ ನಾವು ಬಹಳ ಜನಕ್ಕೆ ಏನು ಒಂದು ಕಾನ್ಸೆಪ್ಟ್ ಅಂದರೆ, ಭಗವಂತನನ್ನು ನಾವು ಪ್ರವಚನಗಳಿಂದ, ಮೇಧಾಶಕ್ತಿಯಿಂದ, ಶ್ರವಣ ಮನನಗಳಿಂದ ಅವು ಮಾಡಿದರೆ ಸಾಕು, ದಟ್ಸ್ ಎನಫ್, ವಿ ಕ್ಯಾನ್ ನೋ ಅಬೌಟ್ ಗಾಡ್ ಅಂತ ಅನಿಸುತ್ತೆ. ಅದು ಅಲ್ಲ ಅನ್ನೋದು, ಬಹಳ ಜನ ಹೋಗ್ತಾರೆ ತುಂಬಾ ಪ್ರವಚನಗಳು ಕೇಳ್ತಾನೇ ಇರ್ತಾರೆ, ಆದರೆ ದೇವ್ರ ಬಗ್ಗೆ ಮಾತಾಡಿದ್ರೆ ಏನೇನೋ ಹೇಳ್ಬಿಡ್ತಾರೆ. ದೇ ಆರ್ ಆಲ್ವೇಸ್ ಲಿಸ್ನಿಂಗ್ ಟು ಆಲ್ ಕೈಂಡ್ಸ್ ಆಫ್ ಪ್ರವಚನಸ್, ಬಟ್ ಸ್ಟಿಲ್ ದೇವ್ರ ಬಗ್ಗೆ ವಿಚಿತ್ರವಾದ ಪರಿಕಲ್ಪನೆ ಇರುತ್ತೆ. ಅಂದ್ರೆ ಭಗವಂತ ಅವರನ್ನು ಒಲಿದೇ ಇದ್ದರೆ ಅವರು ಪರಮಾತ್ಮನ ತಿಳಿಯಕ್ಕಾಗೋದಿಲ್ಲ. ಆದ್ದರಿಂದ ಅವನು ಆ ಪೂರ್ಣನಾಗಿದ್ದಾನೆ, ಗ್ರಾಹ್ಯ ಅಂದ್ರೆ ಅವನ ಅನುಗ್ರಹದಿಂದ ಮಾತ್ರ ತಿಳಿಯಲಿಕ್ಕೆ ಸಾಧ್ಯನಾದವನು. ಕೇವಲ ಅಂದ್ರೆ ಹಾಗಂದ್ರೆ ಪ್ರವಚನ ನಾವು ಶ್ರವಣ ಮನನ ಮಾಡಬಾರ್ದಂತ ಅರ್ಥ ಅಲ್ಲ, ಅವೆಲ್ಲವೂ ಮಾಡಲೇಬೇಕು. ಆದರೆ ಅವು ಮಾಡುವಾಗ ಹಿನ್ನೆಲೆಯಲ್ಲಿ ಒಂದು ಕಾನ್ಸೆಪ್ಟ್, ಆ ದೇವರ ಅನುಗ್ರಹ ಇದ್ದರೆ ಮಾತ್ರ, ಅವನು ನನ್ನನ್ನು ಭಕ್ತ ಅಂತ ಸ್ವೀಕಾರ ಮಾಡಿದರೆ ಮಾತ್ರ ಅವನು ನಮಗೆ ಸಿಗ್ತಾನೆ, ತಿಳಿಲಕ್ಕೆ ಸ್ವಲ್ಪ ಮಟ್ಟಿಗೆ ತಿಳಿಲಕ್ಕೂ ಸಾಧ್ಯವಾಗುತ್ತೆ, ಅವನ ಸ್ವರೂಪ ನಮಗೆ ಸ್ವಲ್ಪ ತಿಳಿಸಿಕೊಡ್ತಾನೆ ಅಂತ ಅಥರ್ವೋಪನಿಷತ್ ಕೂಡ ಅದನ್ನೇ ಹೇಳುತ್ತೆ. ಏನಂತ ಹೇಳಿದರೆ, ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾಶ್ರುತೇನ ಯಮೇವ ಏಷ ವೃಣುತೆ ತೇನ ಲಭ್ಯ. ಆಚಾರ್ಯರು ಮಹಾಭಾರತಾತ್ಮನ ಅದನ್ನೇ ಹೇಳ್ತಾರೆ, ಯಮೇವೇಷ ವೃಣುತೆ ತೇನ ಲಭ್ಯ ತಸ್ಯ ಏಷ ಆತ್ಮ ವಿವೃಣುತೆ ತನೂಂ ಸ್ತಾಂ ಅಂತೇಳಿ. ಅಂದರೆ ಭಗವಂತ ಯಾರನ್ನಾದರೆ ಒಲಿತಾನೋ ಅವರಿಗೆ ಸಿಗ್ತಾನೆ, ಒಲಿದಿಲ್ಲ ಅಂದ್ರೆ ಸಿಗೋದಿಲ್ಲ. ಪ್ರವಚನಗಳಿಂದ, ಮೇಧಸ್ಸಿನಿಂದ, ಬಹುಶ್ರುತೆಗಳಿಂದ ಮಾತ್ರ, ಅವು ಮಾತ್ರಗಳಿಂದ ಸಿಗೋದಿಲ್ಲ. ಅವನ ಅನುಗ್ರಹ ಈಸ್ ಪ್ರೈಮ್ ಥಿಂಗ್. ಅನುಗ್ರಹ ಇದ್ದರೆ ಮಿಕ್ಕದ್ದು, ಇದ್ದರೂ ಇಲ್ಲದೇ ಇದ್ರೂ ಅವನು ಸಿಗ್ತಾನೆ. ಅನುಗ್ರಹ ಇಲ್ಲದೇ ಇದ್ದರೆ ಮಿಕ್ಕದ್ದು ಇದ್ದರೂ ಸಿಗೋದಿಲ್ಲ. ದಟ್ ಈಸ್ ದಿ ಎಸೆನ್ಸ್ ಆಫ್ ಇಟ್. ಆದ್ದರಿಂದ ಭಗವಂತ ಆ ವಿಧವಾಗಿ ಅಗ್ರಾಹ್ಯನಾಗಿದ್ದಾನೆ ಅಂತೇಳಿ. ಇನ್ನೊಂದು ನಾವು ಇಷ್ಟುವರೆಗೂ ನೋಡಿದ ಒಂದ್ ತರಹ ಅರ್ಥಗಳು. ನಾವು ಆ ಗ್ರಾಹ್ಯ ಶಬ್ದ ನಮಗೆ ಅಪ್ಲೈ ಮಾಡ್ಕೊಂಡಿದ್ದೀವಿ. ಅವನಿಗೆ ಅಪ್ಲೈ ಮಾಡಿದ್ರೆ ಅವನಿಗೆ ಗ್ರಾಹ್ಯ ಯಾವುದು ಇಲ್ಲ, ಐ ಮೀನ್ ನಥಿಂಗ್ ಲೆಫ್ಟ್ ಟು ಬಿ ನೋನ್, ಹಿ ನೋಸ್ ಎವ್ರಿಥಿಂಗ್. ಆಮ್ನಿಸಿಯಂಟ್, ಆಮ್ನಿಸಿಯಂಟ್ ಅನ್ನೋ ಶಬ್ದವನ್ನು ಇನ್ನೊಂದು ರೀತಿಯಲ್ಲಿ ನಾವು ನೋಡ್ಬೇಕಂದ್ರೆ ಎಲ್ಲವೂ ತಿಳಿದವನು, ಆಮ್ನಿಶಿಯಂಟ್. ತಿಳಿಬೇಕಾದ್ದು ಯಾವುದು ಇಲ್ಲದವನು. ಪಾಸಿಟಿವ್ ಸೈಡ್ ಹೋದ್ರೆ ಒನ್ ಹೂ ನೋಸ್ ಎವ್ರಿಥಿಂಗ್. ನೆಗೆಟಿವ್ ಕಾಂಕಾಮಿಟೆಂಟ್ ಅಂದ್ರೆ ದೇರ್ ಇಸ್ ನಥಿಂಗ್ ಟು ಬಿ ನೋನ್ ಫಾರ್ ಹಿಮ್. ಎರಡು ಒಂದೇ ಅರ್ಥ ಕೊಡುತ್ತೆ, ಒಂದು ಒಂದು ಡೈರೆಕ್ಷನ್ ಆದ್ರೆ ಇನ್ನೊಂದು ಇನ್ನೊಂದು ಡೈರೆಕ್ಷನ್ ಇಂದ ಬರುವಂತದ್ದು. ಆದ್ದರಿಂದ ಅಗ್ರಾಹ್ಯ ಗ್ರಾಹ್ಯವಾದದ್ದು ಇಲ್ಲದವನು, ದೇರ್ ಇಸ್ ನಥಿಂಗ್ ಟು ಬಿ ನೋನ್ ಅನ್ನುವ ಅರ್ಥದಲ್ಲಿ ಭಗವಂತ ಅಗ್ರಾಹ್ಯ ಅಂದ್ರೆ ಈ ಅಗ್ರಾಹ್ಯ ಶಬ್ದ, ಅಗ್ರಹಣ ಶಬ್ದ ಅವನಿಗೆ ಅಪ್ಲೈ ಮಾಡಿದ್ರೆ ಅವನಿಗೆ ತಿಳಿಬೇಕಾಗಿದ್ದು ಯಾವುದು ಉಳಿದಿಲ್ಲ, ನಥಿಂಗ್ ಇಸ್ ಲೆಫ್ಟ್, ಹಿ ನೋಸ್ ಎವ್ರಿಥಿಂಗ್ ಅನ್ನುವ, ಅವನು ಸರ್ವಜ್ಞನಾಗಿದ್ದಾನೆ ಅನ್ನುವ ಚಿಂತನೆಗೆ ಅಗ್ರಾಹ್ಯದ ಮೂಲಕವಾಗಿ ಸರ್ವಜ್ಞತ್ವದ ಚಿಂತನೆ ಮಾಡುವುದು. ಅವನು ನಾವು ನೋಡಿದ್ವಿ ಗ್ರಾಹ್ಯ ಅಂದ್ರೆ ತಿಳ್ಕೊಳ್ಳುವುದಂತ ಒಂದು, ಹಿಡಿಕೊಳ್ಳುವುದಂತ ಒಂದು. ಹಿಡಿಲಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಯಶೋದೆ ಒಂದು ವೃತ್ತ ಅಂತ ನೋಡಿದ್ದೀವಿ. ಅಲ್ಲಿ ಭಗವಂತನನ್ನು ಹಿಡಿದು ಕಟ್ಟಾಕಬೇಕಂತ ಯಶೋದ ಪ್ರಯತ್ನ ಮಾಡಿದ್ದ ಒಂದು ವೃತ್ತ ಅಂತ. ಇನ್ನೊಂದು ಒಂದು ಸಮಯದಲ್ಲಿ ಭಗವಂತನನ್ನು ಕಟ್ಟಿ ಹಾಕಬೇಕು ಅಂತ ಪ್ರಯತ್ನ ಮಾಡಿದ ಒಂದು ಸಂದರ್ಭ ಇದೆ. ಅಲ್ಲಿ ಭಕ್ತಳಾದಂತಹ ಯಶೋದೆ ಮಾಡಿದ ಒಂದಾದರೆ ದುಷ್ಟನಾದ ದುರ್ಯೋಧನವನ್ನು ಪ್ರಯತ್ನ, ನಿಮ್ಗೆಲ್ಲ ಗೊತ್ತಾದ ಕಥೆ. ಆ ಜ್ಞಾನಾನಂದಾತ್ಮಕ ದೇಹ ಭಗವಂತನ ಅಪ್ರಾಕೃತನಾದವನು, ಅದೇ ತನ್ನ ಒಂದು ಇಚ್ಛೆಯಿಂದಾಗಿ ನಾನು ಕಾಣಿಸಿಕೊಡ್ಬೇಕಂದ್ರೆ ಕಾಣಿಸಿಕೊಟ್ಟ ಅಷ್ಟೇ, ಅದು ಅವನ ಇಚ್ಛೆ. ಇಫ್ ವಿ ಸೇಸ್ ಐ ಡೋಂಟ್ ವಾಂಟ್ ಟು ಬಿ ಸೀನ್, ಯಾರು ನೋಡ್ಲಿಕ್ಕಾಗೋದಿಲ್ಲ. ಆದ್ದರಿಂದ ಅವನು ಜ್ಞಾನ ಆನಂದ ಆತ್ಮಕ ದೇಹ, ಅಪ್ರಾಕೃತ ದೇಹ, ಆದ್ದರಿಂದ ಅವನು ಕಟ್ಟ ಹಾಕ್ಲಕ್ಕೆ ಆಗೋದಿಲ್ಲ. ಆದ್ರೆ ದುರ್ಯೋಧನ ಈ ರಾಯಭಾರಕ್ಕೆ ಕೃಷ್ಣ ಹೋದ, ಕೃಷ್ಣ ರಾಯಭಾರ ಸಂದರ್ಭದಲ್ಲಿ ಕೃಷ್ಣ ಎಲ್ಲ ಉಪದೇಶ ಮಾಡ್ತಾನೆ, ಧೃತರಾಷ್ಟ್ರನಿಗೆ ಹೇಳ್ತಾನೆ, ಭೀಷ್ಮನಿಗೆ ಹೇಳ್ತಾನೆ, ದ್ರೋಣಿಗೆಲ್ಲ ಹೇಳಿ ನೀವೆಲ್ಲ ಹೇಳ್ರಿ ಆ ದುರ್ಯೋಧನನಿಗೆ ಅಂತ. ಎಲ್ಲ ಪ್ರೆಷರ್ ಅವನನ್ನ ತಡಿಲಕ್ಕೆ ಆಗೋದಿಲ್ಲ ಆ ದುರ್ಯೋಧನನಿಗೆ. ಈ ಕೃಷ್ಣ ಇಷ್ಟೆಲ್ಲ ತರಲೆ ಕೊಡ್ತಾ ಇದ್ದಾನೆ, ಕೃಷ್ಣನೇ ಕಟ್ ಹಾಕಿ ಜೈಲ್ನ ಹಾಕ್ಬಿಡೋಣ ಅಂತ ಹೇಳಿ ನೋಡಿದಾಗ ಧೃತರಾಷ್ಟ್ರನಿಗೆ ಗೊತ್ತಾಗತ್ತೆ ಮಗ ಈ ದುಷ್ಟ ಪ್ರಯತ್ನ ಮಾಡ್ಲಿಕ್ಕೆ ಹೊರಟಿದ್ದಾನೆ ಅಂತ ಹೇಳಿ. ಧೃತರಾಷ್ಟ್ರನೇ ಹೇಳ್ತಾನೆ ಮಗನಿಗೆ, ಉಪದೇಶ ಮಾಡ್ತಾನೆ, ನೋಡಪ್ಪ ಅವನು ದುರ್ಗ್ರಾಹ್ಯ ಪಾಣಿನ ವಾಯು, ದುಸ್ಪರ್ಶ ಪಾಣಿನ ಶಶಿ, ದುರ್ಧರ ಪೃಥಿವಿ ಮೂರ್ಧ್ನ ದುರ್ಗ್ರಾಹ್ಯ ಕೇಶವೋ ಬಲಾತ್. ಉಪದೇಶ ಮಾಡ್ತಾನೆ ಧೃತರಾಷ್ಟ್ರ ದುರ್ಯೋಧನನಿಗೆ, ನೋಡಪ್ಪ ದುರ್ಯೋಧನ ಆ ಹುಚ್ಚು ಕೆಲಸ ಮಾತ್ರ ಮಾಡ್ಲಕ್ಕೆ ಹೋಗ್ಬೇಡ, ಕೃಷ್ಣ ಸಂಧಾನಕ್ಕೆ ಬಂದಿದ್ದಾನೆ, ಅವನನ್ನು ಬಂಧಿಸ್ತೀನಿ ಅಂತ ಹೇಳಿ ಹೊರಡ್ಬೇಡ, ನಿನಗೆ ನಗುಪಾಳಾಗತ್ತೆ. ಯಾಕಂದ್ರೆ ಗಾಳಿಯನ್ನು ಕೈಯಿಂದ ಹಿಡ್ಕೊಳ್ಳೋದು ಹೇಗೆ ಸಾಧ್ಯ ಇಲ್ಲವೋ, ಚಂದ್ರನನ್ನು ಕೈಯಿಂದ ಮುಟ್ಲಕ್ಕೆ ಹೇಗೆ ಸಾಧ್ಯ ಇಲ್ಲವೋ, ಭೂಮಿಯನ್ನು ತಲೆ ಮೇಲೆ ಹೊರಲಕ್ಕೆ ಹೇಗೆ ಸಾಧ್ಯವಿಲ್ಲವೋ, ಹಾಗೆ ನೀನು ಕೃಷ್ಣ ಭಗವಂತನನ್ನು ಬಲತ್ಕಾರದಿಂದ ಹಿಡ್ಕೊಳ್ತೀನಿ ಅಂದ್ರೆ ಅದು ಸಾಧ್ಯ, ನಿನಗೆ ಆಗಲ್ಲ, ಅದು ಡೋಂಟ್ ಇವನ್ ಟ್ರೈ ಫಾರ್ ಇಟ್ ಅಂತ ಹೇಳ್ತಾನೆ, ಕೇಳೋದಿಲ್ಲ ದುರ್ಯೋಧನ, ಪ್ರಯತ್ನ ಮಾಡ್ತಾನೆ, ಫೇಲ್ ಆಗ್ತಾನೆ ಅಫ್ಕೋರ್ಸ್. ಆದ್ದರಿಂದ ಅಗ್ರಾಹ್ಯ ಅಂದರೆ ಈ ವಿಧವಾಗಿ ಹಿಡಿಲಕ್ಕೆ ಟು ಗ್ರಾಸ್ಪ್ ಇಸ್ ಇಂಪಾಸಿಬಲ್. ಅವನು ಸರ್ವವ್ಯಾಪಕ ಭಗವಂತ, ಏನೋ ಈ ಎಲ್ಲ ಜನಗಳಿಗೆ ಅವತಾರ ಮಾಡಿದ ಕಾಣಿಸಿಕೊಡ್ಬೇಕು, ಇಲ್ಲ ಅಂದ್ರೆ ಅವರು ತಾನು ವಿಶ್ವರೂಪ ತಗೊಂಡಿದ್ರೆ ಯಾರು ಏನು ನೋಡ್ಲಕ್ ಆಗೋದಿಲ್ಲ, ಇಲ್ಲ ತಾನು ಅತಿಸೂಕ್ಷ್ಮನ ಆಗಿದ್ರೆ ಯಾರು ನೋಡ್ಲಕ್ ಆಗೋದಿಲ್ಲ, ಎಲ್ಲರಿಗೂ ಮಿಕ್ಕವರಂತೆ ನರಾವತಾರೇಶು ನರವತ್ ಪ್ರವೃತ್ತಿ ಅಂತ ಹೇಳಿದಂತೆ, ಅವತಾರ ಮಾಡಿದ್ದೀನಿ ಸರಿ ಕಾಣಿಸ್ಕೊಳ್ಳೋಣ ಅದಕ್ಕೇನು ಅಂತೇಳಿ ಕಾಣಿಸಿಕೊಡ್ತಾ ಇದ್ದ ಅಷ್ಟೇ ಹೊರತು ಅವನು ಎಲ್ಲರಂತೆ ದೇಹ ಉಳ್ಳವನಲ್ಲ. ಆದ್ದರಿಂದ ಅವನನ್ನು ಹಿಡಿಲಕ್ಕೆ ಸಾಧ್ಯ ಆಗೋದಿಲ್ಲ, ಅಗ್ರಾಹ್ಯ, ನಾಟ್ ಪಾಸಿಬಲ್ ಟು ಗ್ರ್ಯಾಬ್ ಹಿಮ್ ಅನ್ನುವ ಅರ್ಥದಲ್ಲಿ ಅಗ್ರಾಹ್ಯ. ಇಷ್ಟುವರೆಗೂ ನಾವು ಬಿಡಿಸಿದ್ದು ಆ ಗ್ರಾಹ್ಯ ಇಲ್ಲ ಹೀಗೆ ಎಲ್ಲ ಬಿಡಿಸಿದ್ದೀವಿ, ಗ್ರಾಹ್ಯ ಅನ್ನೋದು ಒಟ್ಟಿಗೆ ಇಟ್ಕೊಂಡಿದ್ದೀವಿ. ಇನ್ನೊಂದು ವಿಧವಾಗಿ ಕೂಡ ಈ ಅಗ್ರಾಹ್ಯ ಶಬ್ದವನ್ನು ಬಿಡಿಸ್ಬೋದು, ಅಗ್ರ ಅಹ್ಯ ಆ ಗ್ರಾಹ್ಯ, ಇದೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದೀವಿ. ಅಗ್ರ ಅಹ್ಯ ಅಂತೇಳಿ ಅದು ಹೇಗಿರಿ, ಅಗ್ರ ಅಹ್ಯ ಅಂದ್ರೆ ಏನರ್ಥ, ಅಗ್ರನೂ ಆಗಿದ್ದಾನೆ ಅಹ್ಯನೂ ಆಗಿದ್ದಾನೆ, ಅಗ್ರ ಪ್ಲಸ್ ಅಹ್ಯ ಅಗ್ರಾಹ್ಯ. ಅಗ್ರ ಅಂದ್ರೆ ಏನು, ಅಹ್ಯ ಅಂದ್ರೆ ಏನು ಅಂತೇಳಿ, ಅಹ್ಯ ಅಂದ್ರೆ ಅಹವ್ಯಾಪ್ತವು ಅನ್ನುವ ಧಾತು, ಅಹ ಅಂದ್ರೆ ವ್ಯಾಪಿಸುವುದು ಅನ್ನುವ ಅರ್ಥ ಇದೆ. ಚಿತ್ಯತೋ ಣ್ಯತ್ ಅಂತೇಳಿ ಅಹ ಅಹ್ಯ ಅಂದರೆ ವ್ಯಾಪಿಸಲಕ್ಕೆ, ತನ್ನಿಂದ ತಾನು ವ್ಯಾಪಿಸುವಂತೆ ಮಾಡಿಕೊಂಡವನು. ಹೀ ಡಿಸೈಡೆಡ್ ಟು ಪರ್ವೇಡ್. ಹೇಗೆ ವ್ಯಾಪಿಸುವುದು ಅಂದರೆ, ವ್ಯಾಪಿಸುವುದು ಮೂರು ಈಗ ನಾವು ನೋಡಿದ್ದೀವಿ, ದೇಶತಃ, ಗುಣತಃ, ಕಾಲತಃ. ಕಾಲತಃ ಆಗಲು ನಮಗೆ ಗೊತ್ತಾದಂತೆ ನಾವೆಲ್ಲರೂ ವ್ಯಾಪ್ತವಾಗಿದ್ದೀವಿ. ಜೀವ ಕೂಡ ಕಾಲತಃ ವ್ಯಾಪ್ತ, ಮೂಲ ಪ್ರಕೃತಿಯು ಕಾಲತಃ ವ್ಯಾಪ್ತ, ವರ್ಣಗಳು, ಜ್ಞಾನ, ಅಜ್ಞಾನ ಇವೆಲ್ಲವೂ ಕೂಡ ಕಾಲತಃ ವ್ಯಾಪ್ತಿ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಇರುವಂಥದ್ದು. ದೇಶತಃ ವ್ಯಾಪ್ತಿ ಜೀವರಿಗಿಲ್ಲ, ಆದರೆ ಭಗವಂತನಿಗೆ ದೇಶತಃ ವ್ಯಾಪ್ತಿ ಇದೆ. ಅದೇ ವಿಧವಾಗಿ ಲಕ್ಷ್ಮಿಗೂ ದೇಶತಃ ವ್ಯಾಪ್ತಿ ಇದೆ. ಭಗವಂತ ದೇಶತಃ ವ್ಯಾಪ್ತನಾಗಿ ಇದ್ದಾನೆ, ಆದ್ದರಿಂದ ಆ ವ್ಯಾಪ್ತಿ ಅವನಲ್ಲಿ ಇದೆ. ಇನ್ನೊಂದು ವ್ಯಾಪ್ತಿ ಗುಣತಃ ವ್ಯಾಪ್ತಿ, ಅದು ಯಾರಿಗೂ ಇಲ್ಲ ಭಗವಂತ ಒಬ್ಬನಿಗೆ ಬಿಟ್ಟರೆ. ಲಕ್ಷ್ಮಿಗೂ ಸಹಿತ ಗುಣತಃ ಪೂರ್ಣ ವ್ಯಾಪಕಗಳಲ್ಲ, ದೇಶತಃ ಕಾಲತಃ ಮಾತ್ರ ವ್ಯಾಪ್ತಿ ಇದೆ. ಸರ್ವ ವ್ಯಾಪಕಳು ಲಕ್ಷ್ಮಿ, ಸರ್ವ ದೇಶ ಸರ್ವ ಕಾಲಗಳಲ್ಲಿ ವ್ಯಾಪ್ತಳಾಗಿದ್ದಾಳೆ ಲಕ್ಷ್ಮೀದೇವಿ. ಕಾಲ ನಿಯಾಮಕಳು ಪರಮಾತ್ಮ, ಕಾಲ ನಿಯಾಮಕ ಲಕ್ಷ್ಮಿಯೂ, ಕಾಲ ನಿಯಾಮಕಳು ಕಾಲಾತೀತರು ಇಬ್ಬರು ಕೂಡ. ಆದ್ದರಿಂದ ಕಾಲತಃ ವ್ಯಾಪ್ತಿ ಇರುವುದು ಮಾತ್ರವಲ್ಲದೆ ಕಾಲವನ್ನು ನಿಯಮನ ಮಾಡುವವಳು ಆಗಿದ್ದ ಲಕ್ಷ್ಮಿ. ಅಷ್ಟು ಇದ್ದು ಕೂಡ ಲಕ್ಷ್ಮಿಗೆ ಗುಣತಃ ವ್ಯಾಪ್ತ ಅಂದ್ರೆ ಎಲ್ಲ ಗುಣಗಳು ಇರುವಂತಹ ಪ್ರಸಕ್ತಿ ಲಕ್ಷ್ಮಿಯಲ್ಲಿಲ್ಲ. ಯಾಕಂದ್ರೆ ಉದಾಹರಣೆಗೆ ಸ್ವತಂತ್ರ ಗುಣ, ಸ್ವತಂತ್ರ ಗುಣ ಲಕ್ಷ್ಮಿಯಲ್ಲಿ ಇಲ್ಲ, ಕೇವಲ ನಾರಾಯಣನಲ್ಲಿದೆ. ಸರ್ವಸ್ವಾತಂತ್ರ್ಯ ಅನ್ನುವುದು ಆ ಸರ್ವಸ್ವಾತಂತ್ರ್ಯ ಗುಣ, ಆ ಗುಣವ್ಯಾಪ್ತತ್ವ ಅನ್ನುವುದು ಅವನಲ್ಲಿ ಇದೆ. ಆದ್ದರಿಂದ ಅವನು ಅಹ್ಯ ಅಹವ್ಯಾಪ್ತವು ಎಲ್ಲ ರೀತಿಯಲ್ಲಿಯೂ ವ್ಯಾಪ್ತ, ವಿಶೇಷವಾಗಿ ಗುಣವ್ಯಾಪ್ತ. ದೇಶದ ಕಾಲತಃ ವ್ಯಾಪ್ತಿ ಲಕ್ಷ್ಮಿಗೂ ಇದೆ, ಗುಣದ ವ್ಯಾಪ್ತಿ ಲಕ್ಷ್ಮಿಗಿಲ್ಲ, ಅದು ಪರಮಾತ್ಮನಿಗಿದೆ. ಅಂದರೆ ಈ ಅಹ್ಯ ಶಬ್ದದ ಪೂರ್ಣ ರೂಪ ಭಗವಂತನಿಗಾಗತ್ತೆ. ಲಕ್ಷ್ಮಿಗೆ ತಗೊಂಡ್ರೆ ಅವಳು ಗುಣತಃ ವ್ಯಾಪ್ತಿ, ದೇಶತಃ ಕಾಲತಃ ಅವಳು ಅಹ್ಯ, ಆದರೆ ಗುಣತಃ ಅಹ್ಯಳಲ್ಲ. ಭಗವಂತ ಮಾತ್ರ ಗುಣತಃ ಅಹ್ಯ ಅಂದರೆ ವ್ಯಾಪ್ತಿ ಉಳ್ಳವನು, ಗುಣತಃ ವ್ಯಾಪ್ತಿ ಉಳ್ಳವನಾದ್ದರಿಂದ ಭಗವಂತ ಅಹ್ಯನಾಗಿದ್ದಾನೆ. ಅವನು ಅಗ್ರ, ಅಗ್ರ ಅಂದ್ರೆ ಏನು, ಶ್ರೇಷ್ಠ. ಸೊ ಆದ್ದರಿಂದ ಮುಖ್ಯನಾದವನು, ಪ್ರಧಾನನಾದವನು, ಅಗ್ರ, ಹೀಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಆದ್ದರಿಂದ ಅಗ್ರನೂ ಆಗಿದ್ದಾನೆ, ಅಹ್ಯನೂ ಆಗಿದ್ದಾನೆ. ಈ ವಿಧವಾಗಿ ಅಗ್ರಾಹ್ಯ ಅಂತ ಹೇಳಿದರೆ ಭಗವಂತ ಸರ್ವವ್ಯಾಪಕನಾಗಿ ಇದ್ದು, ಅದೇ ವಿಧವಾಗಿ ಸರ್ವ ಮುಖ್ಯನಾಗಿ ಇದ್ದು ಪ್ರಧಾನತ್ವೇನ ಇದ್ದಾನೆ ಅನ್ನುವುದು. ಈ ವಿಧವಾಗಿ ಅಗ್ರ ಅಹ್ಯ ಅನ್ನುವ ಎರಡು ಶಬ್ದಗಳನ್ನು ಬಿಡಿಸುವಂಥದ್ದಾಗಿದೆ. ಇಲ್ಲಿ ಒಂದು ವಿಶೇಷವಾದ ಒಂದು ಜಿಜ್ಞಾಸೆಯನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದರೆ, ಭಗವಂತ ತಿಳಿದುಕೋಬೇಕಾಗಿದ್ದು ಯಾವುದು ಇಲ್ಲ ಅಂತ ಹೇಳ್ತೀವಿ. ಆದರೆ ವೇದಗಳಿದೆ, ವೇದಗಳೆಲ್ಲ ಭಗವಂತ ತಿಳಿದಿದೆ, ಸರಿ. ವೇದಗಳನ್ನು ಸೃಷ್ಟಿಯಾದಿಯಲ್ಲಿ ಭಗವಂತ ಬ್ರಹ್ಮದೇವರಿಗೆ ಉಪದೇಶ ಮಾಡ್ತಾ ಇದ್ದಾನೆ. ವೇದ ಉಪದೇಶ ಮಾಡಿದಾಗ ಏನಾಗುತ್ತೆ, ವೇದಗಳನ್ನು ವರ್ಣಗಳೊಂದು ಕ್ರಮ, ವೇದಗಳಲ್ಲಿ ಕ್ರಮ, ಅಕ್ಷರ ಕ್ರಮ ಇದೆ ಅಂತೇಳಿ. ಆರ್ಡರ್ ಇಸ್ ನಾಟ್ ಓನ್ಲಿ ದ ಕಂಟೆಂಟ್ಸ್ ಆರ್ ಇಂಪಾರ್ಟೆಂಟ್, ದ ಆರ್ಡರ್ ಆಫ್ ದ ಲೆಟರ್ಸ್, ಅಕ್ಷರ ಕ್ರಮ ಅಂತ ನೋಡ್ರಿ, ಅದು ಇಂಪಾರ್ಟೆಂಟ್, ಅದು ಕೂಡ ಬೇಕು. ಆದ್ದರಿಂದ ಅವನು ವೇದಗಳನ್ನು ಬ್ರಹ್ಮದೇವರಿಗೆ ಉಪದೇಶ ಮಾಡ್ತಾ ಇದ್ದಾನಂದ್ರೆ ಆ ವೇದಗಳಲ್ಲಿರುವ ಅಕ್ಷರಗಳನ್ನು ಒಂದು ಕ್ರಮದಿಂದ ಉಚ್ಚಾರಣೆ ಮಾಡ್ತಾ ಇದ್ದಾನೆ. ಸೊ ವರ್ಣಗಳು ಕೂಡ ನಿತ್ಯವಾಗಿದೆ, ಸರ್ವಗತವಾಗಿದೆ. ಆದ್ದರಿಂದ ಅದಕ್ಕೆ ದೇಶಕಾಲಗಳಿಂದ ಒಂದು ಕ್ರಮ ಆರ್ಡರ್ ಅನ್ನೋದು, ಅದು ವರ್ಣಗಳಿಗೆ ನಿತ್ಯವಾಗಿದೆ. ಆದ್ದರಿಂದ ನಿತ್ಯವಾದ ವರ್ಣಗಳಲ್ಲಿ ಆರ್ಡರ್ ಹೇಗೆ ಬಂತು, ಮತ್ತೆ ವರ್ಣಗಳು ನಿತ್ಯವಾಗಿದೆ, ಸೊ ಆರ್ಡರ್ ಹೇಗೆ ನಿತ್ಯವಾಗಿ ಬಂತು. ಭಗವಂತನ ಬುದ್ಧಿ ಯಾವಾಗಲೂ ಎಲ್ಲವನ್ನು ಸರ್ವಜ್ಞತ್ವ ಇದೆ, ಅವನಿಗೆಲ್ಲವೂ ತಿಳಿದಿದೆ. ಆದರೆ ವರ್ಣಗಳಿಗೆ ಆರ್ಡರ್ ಅವನು ಮಾಡಿದ್ದಾನೆ ಅಂತ, ಅದು ಇಲ್ಲ, ಮಾಡಲಿಲ್ಲ, ಯಾಕಂದ್ರೆ ಅನಾದಿಯಾಗಿರುವಂಥದ್ದು. ಸೊ ಈ ವೇದಗಳನ್ನು ಉಪದೇಶ ಮಾಡಿದ್ದಾನೆ ಅಂತ ಹೇಳಿದರೆ ಆ ವೇದದ ಅಕ್ಷರ ಕ್ರಮ ಯಾವುದಿದೋ ಅದು ಭಗವಂತನಿಗೆ ಮುಂಚೆಯೇ ಗೊತ್ತಿತ್ತು ಅಂತ ಹೇಳಿದರೆ ಆವಾಗ ವೇದಗಳು ಆಮೇಲೆ, ಅಂದರೆ ಭಗವಂತನಿಗೆ ಗೊತ್ತಿತ್ತು, ವೇದಗಳು ಬಂತು. ಸೊ ವೇದಗಳು ಆಮೇಲೆ ಬಂದಂತಂದ್ರೆ ಅದಕ್ಕೆ ಒಂದು ವೇದಗಳಿಗೆ ಕ್ರಮ ಭಗವಂತ ಕೊಟ್ಟಿದ್ದಾನೆ ಅಂತ ಆಗತ್ತೆ. ಕೊಟ್ಟಿದ್ದಾನೆ ಅಂದ್ರೆ ಆ ವೇದಗಳು ಆಮೇಲೆ ಬಂತು ಅಂತ ಆಗುತ್ತೆ. ಇಲ್ಲ, ಭಗವಂತ ಕೊಡಲಿಲ್ಲ ಅಂದ್ರೆ ಆ ವೇದಗಳ ಕ್ರಮ ಮೊದಲೇ ಇತ್ತು, ದೇವರ್ ದೇರ್ ಅರ್ಲಿಯರ್ ಇಟ್ ಸೆಲ್ಫ್ ಅಂತ ಹೇಳಿದ್ರೆ ಭಗವಂತನಿಗೆ ಮತ್ತೆ ಪೂರ್ಣ ಜ್ಞಾನತ್ವ, ಸರ್ವಜ್ಞತ್ವ ಹೇಗೆ ಕೂಡುತ್ತೆ. ಸೊ ಸರ್ವಜ್ಞತ್ವ ಇದೆ ಅಂತ ಹೇಳಿದ್ರೆ ಆ ವೇದಗಳ ಕ್ರಮ ಮೊದಲೇ ದೇವರಿಗೆ ಗೊತ್ತಾಗಿರ್ಬೇಕು. ಮೊದಲೇ ದೇವ್ರಿಗೆ ಗೊತ್ತಾಗಿತ್ತಂದ್ರೆ, ವೇದಗಳ ಕ್ರಮ ದೇವ್ರಿಗೆ ಮೊದಲೇ ಗೊತ್ತಾಗಿತ್ತಂದ್ರೆ ಅದನ್ನು ಪ್ರಕಟನ ಮಾಡಿದಾಗ ಆವಾಗ ಕ್ರಮ ಬಂತು ವೇದಗಳಿಗೆ ಅಂತ ಆಗತ್ತೆ. ಸೊ ವೇದಗಳಿಗೆ ಆ ಆರ್ಡರ್ ಆಫ್ ದ ಲೆಟರ್ಸ್, ಭಗವಂತನ ಸರ್ವಜ್ಞತ್ವ ಎರಡೂ ಹೇಗೆ ಕೂಡತ್ತೆ ಅಂತ ಹೇಳಿದ್ರೆ, ಅದಕ್ಕೆ ವಾದರಾಜ ಸ್ವಾಮಿಗಳವ್ರು ನಾವು ಯುಕ್ತಿ ಮಲ್ಲಿಕೆಯಲ್ಲಿ ನೋಡಿದ್ದೀವಿ ಏನಂತ ಹೇಳಿದ್ರೆ, ಆ ಅದು ವೇದಗಳನ್ನುವುದು ಪ್ರತಿಬಿಂಬ ಇದ್ದಂತೆ. ಸೊ ಅಕ್ಷರಕ್ರಮ ಅನ್ನುವ ಉಪಾಧಿಯಲ್ಲಿ ವೇದಗಳ ಪ್ರತಿಬಿಂಬ ಆಯಿತು. ಆದ್ದರಿಂದ ಭಗವಂತನ ಬುದ್ಧಿ ಅದು ಬಿಂಬ, ಆದರೆ ಅಕ್ಷರಕ್ರಮ ಉಪಾಧಿ ಆದರೆ ವೇದಗಳು ಅವು ಅಲ್ಲಿ ಪ್ರತಿಫಲ, ಆ ಪ್ರತಿಬಿಂಬ. ಸೊ ಆದ್ದರಿಂದ ಎಲ್ಲವೂ ಒಟ್ಟಿಗೆ ಅನಾದಿ ಆಗಿರುವಂಥದ್ದು, ಆದ್ದರಿಂದ ಅದು ಕೂಡತ್ತೆ. ಸೊ ಅಂದರೆ ಬೇಸಿಕ್ ಆಗಿ ವೇದಗಳ ಅನಾದಿತ್ವಕ್ಕೂ ಭಗವಂತನ ಸರ್ವಜ್ಞತ್ವಕ್ಕೂ ಕ್ಲ್ಯಾಶು ಬರುವುದಿಲ್ಲ, ಬರಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅವನ ಬುದ್ಧಿಯ ಪ್ರತಿಬಿಂಬವೇ ಆಗಿದೆ ವೇದಗಳು. ಆದ್ದರಿಂದ ಅಕ್ಷರ ಕ್ರಮದಲ್ಲಿ ಅವು ಪ್ರತಿಫಲಿಸುತ್ತಾ ಇದೆ. ಆದ್ದರಿಂದ ಅವು ಏಕಕಾಲದಲ್ಲಿಯೇ ಅನಾದಿತ್ವವು ಅಂದ್ ಕಾಲತಃ ಸಮವ್ಯಾಪ್ತಿತ್ವವು ಉಳ್ಳದ್ದಾಗಿದೆ. ಭಗವಂತನ ಬುದ್ಧಿ ಯಾವಾಗಲೂ ಅವನು ಸರ್ವಜ್ಞನೇ ಆಗಿದ್ದಾನೆ. ವೇದಗಳು ಅನಾದಿಯಾಗಿದೆ, ಅವುಗಳ ಅಕ್ಷರ ಕ್ರಮವು ಅನಾದಿಯಾಗಿದೆ. ಅದನ್ನು ಭಗವಂತ ಅನಾದಿಯಾಗಿ ತಿಳಿದಿದ್ದಾನೆ, ಅದನ್ನು ಭಗವಂತ ಅಭಿವ್ಯಕ್ತ ಮಾಡ್ತಾನೆ. ಹೀಗೆ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದು. ಆದ್ದರಿಂದ ಆ ವಿಧವಾಗಿ ಅಗ್ರಾಹ್ಯ ಶಬ್ದ ಅವನ ಸರ್ವಜ್ಞತ್ವಕ್ಕೆ ಏನು ಭಂಗ ತರೋದಿಲ್ಲ. ಅಂದ್ರೆ ಆ ಶಬ್ದದಲ್ಲಿ ಹೇಳಿದಂತಹ ಸರ್ವಜ್ಞತ್ವ ಭಗವಂತನಲ್ಲಿದೆ, ವೇದಗಳ ಅನಾದಿತ್ವವೂ ಇದೆ, ಅಕ್ಷರಕ್ರಮವೂ ಇದೆ, ಎಲ್ಲವೂ ಇದೆ ಅನ್ನೋದನ್ನು ನಾವು ಇಲ್ಲಿ ಚಿಂತನೆ ಮಾಡಬೇಕು.